ग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टम् अयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्तितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्त मानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओं जन्माद्यस्त यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्त्यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। विशेषवागि नम्मवरे आगिरतक्कन्तः ಪರಿಮಳ ಶ್ರೀಕಾಂತ್ ಅವರು ಇತ್ತೀಚೆಗೆ ಅವರ ಮಗ ಹರಿಪಾದವನ್ನು ಸೇರಿದ್ದಕ್ಕೆ ಸದ್ಗತಿಯಾಗಬೇಕು ಅಂತ ಭಾಗವತವನ್ನು ಅವರ ಮಗನ ಅಂತರ್ಯಾಮಿಯಾದಂತಹ ಭಗವಂತನ ಪ್ರೀತ್ಯರ್ಥವಾಗಿ ಹೇಳಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ತುಂಬ ದುಃಖಕರವಾಗಿರತಕ್ಕಂಥ ಸಂಗತಿ, ಚಿಕ್ಕ ಹುಡುಗ. ಆದರೆ ಭಗವಂತನ ಸಂಕಲ್ಪ ಯಾರೂ ಮೀರೋದಕ್ಕಾಗಲ್ಲ. ಆ ಹುಡುಗನ ಸದ್ಗತಿಗಾಗಿ ಪ್ರಾರ್ಥನೆ ಮಾಡ್ತಾ ಸಪ್ತಮ ಸ್ಕಂದ ಭಾಗವತವನ್ನು 7 ದಿನಗಳ ಕಾಲ ನೋಡಬೇಕೆಂಬ, ಚಿಂತನೆ ಮಾಡಬೇಕೆಂಬ ಸಂಕಲ್ಪದಿಂದ ಹೊರಟಿದ್ದೇವೆ. ಭಗವಂತನ ಮೇಲೆ ಸಾಮಾನ್ಯವಾಗಿ ಜನರಿಗೆ ಬರತಕ್ಕಂಥ ಸಂಶಯ, ಆ ಸಂಶಯವನ್ನು ರಾಜ ಮುಂದೆ ಇಡತಾ ಇದ್ದಾನೆ. ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯ ಅರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಭಗವಂತ ಸಮನಾಗಿರಬೇಕಾದವ, ಅವನಿಗೆ ಎಲ್ಲರೂ ಸಮಾನವೇ. ಅಂತಹ ಕಾಲಕ್ಕೆ ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ಲುವುದು ಎಷ್ಟರವರೆಗೆ ಸರಿ? ಯಾಕೆ ಕೊಲ್ಲಬಾರ್ದು? ಭಗವಂತನ ಮಕ್ಕಳೇ ಕಶ್ಯಪರು, ಕಶ್ಯಪರ ಸಂತತಿಯೇ ದೇವದೈತ್ಯರು. ಅದರಲ್ಲಿ ದೇವತೆಗಳ ನಾಯಕ ಇಂದ್ರ, ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ಲುವುದು ತನ್ನ ಸಂತತಿಯಲ್ಲೇ ಒಬ್ಬರಿಗಾಗಿ ಒಬ್ಬರನ್ನು ಕೊಲ್ಲುವುದು ಅಂತಾಗುತ್ತಲ್ವ, ಅದು ಎಷ್ಟರವರೆಗೆ ಸರಿ? ಇಲ್ಲ, ದೇವರಿಗೆ ನಮ್ಮಂತೆ ಬೇಕಾದವರು ಬೇಡದವರು ಅಂತಿದ್ದಾರೆ ಅಂತ ಹೇಳೋಣವಾ? ದೇವತೆಗಳು ಬೇಕಾದವರು, ದೈತ್ಯರು ಬೇಡದವರು. ಅಂದರೆ ಸಾಮಾನ್ಯ ನಮಗೆ ಬೇಕಾದವರು ಬೇಡದವರು ಅಂತ ಯಾವ ರೀತಿಯಲ್ಲಿ ನಿರ್ಣಯ? ಯಾರು ನಮಗೆ ಉಪಕಾರ ಮಾಡುತ್ತಾರೋ ನಮಗೆ ಬೇಕಾದವರು, ಯಾರು ನಮಗೆ ಉಪಕಾರ ಮಾಡುವುದಿಲ್ಲವೋ, ಅಪಕಾರ ಮಾಡುತ್ತಾರೋ, ದ್ವೇಷ ಮಾಡುತ್ತಾರೋ ಅವರು ನಮಗೆ ಆಗದವರು. ಇದು ಸಾಮಾನ್ಯ ನಮ್ಮಲ್ಲಿರತಕ್ಕಂಥ ವಿಭಾಗ. ಭಗವಂತನಿಗೂ ಇದೇ ಥರ ಇದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ರಾಜನೇ ಉತ್ತರ ಕೊಡ್ತಾ ಇದ್ದಾನೆ. ನಹ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ ನಿಶ್ಚಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯ ಹಿ. ದೇವತೆಗಳಿಂದ ದೇವರಿಗೆ ಆಗೋದೇನಿಲ್ಲ. ಇಲ್ಲ, ದೇವತೆಗಳು ಭಗವಂತನ ವಿಶೇಷ ಪೂಜಾದಿಗಳನ್ನು ಮಾಡುತ್ತಾರೆ. ದೈತ್ಯರು ಯಾವಾಗಲೂ ದೇವರ ದ್ವೇಷ ಮಾಡುತ್ತಾರೆ. ಆದ್ದರಿಂದ ದೇವತೆಗಳು ಬೇಕಾದವರು, ದೈತ್ಯರು ಬೇಡದವರು ಅಂದರೆ ದೇವತೆಗಳು ಮಾಡತಕ್ಕ ಪೂಜಾದಿಗಳಿಂದ ದೇವರಿಗಾಗುವುದೇನೂ ಇಲ್ಲ. ಯಾಕಂದರೆ ಪೂರ್ಣ ಆನಂದಮಯ, ಅವನಿಗೆ ಇನ್ನೊಬ್ಬರಿಂದ ಆಗತಕ್ಕಂಥದ್ದೇನಿಲ್ಲ. ಇನ್ನ ದೈತ್ಯರಿಂದ ದೇವರಿಗೆ ಉದ್ವೇಗವಿಲ್ಲ. ಯಾಕೆ? ಉದ್ವೇಗ ಅನ್ನೋದು ತಮೋಗುಣದ ಕೆಲಸ. ದೇವರಲ್ಲಿ ಮೂರು ಗುಣಗಳ ಸಂಬಂಧವೇ ಇಲ್ಲ, ಆದ್ದರಿಂದ ಉದ್ವೇಗವಿಲ್ಲ ಆತನಿಗೆ. ಇನ್ನೊಂದು, ಅವನೇ ಸ್ವತಂತ್ರ, ದೈತ್ಯರು ಅಸ್ವತಂತ್ರರು. ತಾವಾಗಿ ದೇವರಿಗೆ ಏನು ಮಾಡಲಿಕ್ಕಾಗಲ್ಲ, ಬಿದ್ದಿರುತ್ತಾರೆ. ಆದ್ದರಿಂದಲೂ ದೇವರಿಗೆ ದೈತ್ಯರಿಂದ ಏನು ತೊಂದರೆ ಇಲ್ಲ. ಅಂತಹ ಕಾಲಕ್ಕೆ ಯಾಕೆ ಕೊಲ್ಲ? ಅಲ್ಲಿ ಹೇಳ್ತಾ ಇದ್ದಾರೆ ದೇವರಿಗೆ ಪಕ್ಷಪಾತವಿಲ್ಲ ಅಂತ ಹೇಳೋಣವ? ಅವಾಗ ಹೇಳ್ತಾರೆ ಸುರಪಕ್ಷಪಾತಿ ಅಂತ ದೇವರಿಗೆ ಹೆಸರಿದ್ದೇ ಇದೆ. ದೇವತೆಗಳ ಪಕ್ಷಪಾತವನ್ನು ಮಾಡತಾನೆ ಅಂತ. ಹಾಗಾದರೆ ಯಾವುದು ಸರಿ? ಉಪಕಾರ ಮಾಡುವವರಾದ್ದರಿಂದ ನನ್ನವರು ಅಂತ ದೇವರಿಗೆ ಯಾರೂ ಇಲ್ಲ. ಯಾರಿಂದಲೂ ದೇವರಿಗೇನು ಉಪಕಾರ ಆಗಬೇಕಾಗಿದ್ದಿಲ್ಲ. ಅಪಕಾರ ಮಾಡುವವರಾದ್ದರಿಂದ ಬೇಡದವರು ಅಂತ ದೇವರಿಗಿಲ್ಲ. ತಾವಾಗಿ ದೇವರಿಗೆ ಅಪಕಾರ ಮಾಡುವಂತಹ ಸ್ವತಂತ್ರ ಪ್ರಾಣಿ ಒಂದೂ ಇಲ್ಲ. ಆ ರೀತಿಯಾಗಿ ಬೇಕಾದವರು ಬೇಡದವರು ಅಂತ ದೇವರಿಗಿಲ್ಲ. ಆದರೆ ದೇವರಿಗೆ ದೇವತೆಗಳು ಬೇಕಾದವರು ಅಂತ ಯಾಕೆ ಅಂದರೆ, ತಾನು ಏನು ಸೃಷ್ಟಿಯನ್ನು ಮಾಡಿದ್ದಾನೆ ಜೀವರಾಶಿಗಳನ್ನು, ಆ ಜೀವರಾಶಿಗಳಿಗೆ ಸಹಕಾರ ಯಾರು ಕೊಡ್ತಾರೆ ಅವರನ್ನು ರಕ್ಷಣೆ ಮಾಡುತ್ತಾನೆ, ಜಗತ್ತಿಗೆ ಯಾರು ತೊಂದರೆ ಕೊಡ್ತಾರೆ ಅವರನ್ನು ಶಿಕ್ಷೆ ಮಾಡುತ್ತಾನೆ. ಆ ರೀತಿಯಲ್ಲಿ ತಾನು ಸೃಷ್ಟಿ ಮಾಡಿದ ಜಗತ್ತಿಗೆ ಉಪಕಾರಿಗಳಾದ್ದರಿಂದ ದೇವತೆಗಳು ಅಂದರೆ ಭಗವಂತನಿಗೆ ಪ್ರೀತಿ, ಆದ್ದರಿಂದ ಅವರ ಪಕ್ಷಪಾತದಲ್ಲಿರ್ತಾನೆ. ದೈತ್ಯರು ಜಗತ್ತಿಗೆ ದ್ವೇಷಿಗಳು, ತೊಂದರೆ ಕೊಡ್ತಾರಾದ್ದರಿಂದ ಅವರನ್ನ ಸಂಹಾರ ಮಾಡುತ್ತಾನೆ ಅಷ್ಟೇ ಹೊರತು, ತನಗ ಉಪಕಾರಿಗಳು ತನಗಪಕಾರಿಗಳು ಅಂತ ದೇವರು ಅವರನ್ನ ಶಿಕ್ಷಾ ಮಾಡುವುದಾಗಲಿ ರಕ್ಷಾ ಮಾಡುವುದಾಗಲಿ ಮಾಡಲ್ಲ. ಅಷ್ಟೇ ಅಲ್ಲ, ಇಂಥ ವರ್ಗಕ್ಕೇನೆ ಸದಾ ಅನುಗ್ರಹ ಮಾಡುವುದು ಎಂಬುದು ಭಗವಂತನಲ್ಲಿ ಇಲ್ಲವೇ ಇಲ್ಲ. ಜೀವರಾಶಿಗಳೆಲ್ಲ ಮೂರು ವಿಭಾಗದಲ್ಲಿ ಸೇರುತ್ತಾರೆ. ಒಂದು ಸತ್ವಗುಣದವರು, ಎರಡನೇದು ರಜೋಗುಣದವರು, ಮೂರನೆಯದು ತಮೋಗುಣದವರು. ಸತ್ವಗುಣಕ್ಕೆ ಒಂದು ಸಲ ಉನ್ನಾಹ ಬಂದಾಗ ಮಿಕ್ಕ ಎರಡು ಗುಣಗಳು ಕಡಿಮೆಯಾಗಿರುತ್ತೆ. ರಜೋಗುಣಕ್ಕೆ ಉನ್ನಾಹಕಾರ ಬಂದಾಗ ಮಿಕ್ಕ ಎರಡೂ ಕಡಿಮೆಯಾಗಿರುತ್ತೆ. ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಮಿಕ್ಕ ಎರಡೂ ಕಡಿಮೆಯಾಗುತ್ತೆ. ಹಾಗೆ ಜಯಕಾಲೇದು ಸತ್ವಸ್ಯ ದೇವರ್ಷೀನ್ ರಜಸೋ ಅಸುರಾನ್ ತಮಸೋ ಯಕ್ಷ ರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಸತ್ವಗುಣಕ್ಕೆ ಜಯಕಾಲ ಬಂದಾಗ ಉನ್ನಾಹ ಕಾಲ ಬಂದಾಗ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ. ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ವಿಶೇಷವಾಗಿ ಅಸುರರನ್ನ ಮೇಲಕ್ಕೆ ತರ್ತಾನೆ. ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರು ರಾಕ್ಷಸರು ಮೊದಲಾದ ತಮೋಗುಣದ ದೈತ್ಯರ ಮೊದಲಾದವರನ್ನ ಮೇಲಕ್ಕೆ ತರ್ತಾನೆ. ಹಾಗಾದರೆ ಎಲ್ಲಿರ್ತಾನಿವ ದೇವ? ಎಲ್ಲರೊಳಗೂ ಸೇರಿಕೊಂಡಿರ್ತಾನೆ. ಒಳ್ಳೆ ಮಾತನ್ನು ಹೇಳುತ್ತಾರೆ ಇಲ್ಲಿ, ಜ್ಯೋತಿರಾದಿರಿವ ಭಾತಿ ಸಂಘಾತಾತ್ ನ ವಿವಿಚ್ಯತೆ ವಿಂದಂತ ಆತ್ಮ ವಿಂದಂತಿ ಆತ್ಮಾನ ಆತ್ಮಸ್ಥಂ ಮತಿತ್ವ ಕಭಯೋಂತತಃ. ತುಪ್ಪ, ಹಾಲಿನಲ್ಲಿ ತುಪ್ಪ ಇದೆಯಾ ಇಲ್ವಾ ಅಂತ ನೋಡಿದರೆ, ಯಾರಾದರೆ ಹಾಲಿನ ಮೂಲಕ ತುಪ್ಪವನ್ನು ತೆಗೆಯುವ ಪರಿಚಯವೇ ಇಲ್ಲ, ಅಂಥ ವ್ಯಕ್ತಿಗಳಿಗೆ ಹಾಲನ್ನು ತೋರಿಸಿ ಇದರೊಳಗೆ ತುಪ್ಪ ಇದೆ ಅಂತ ಹೇಳಿದರೆ ಕೈಯೆಲ್ಲ ಆಡಿಸಿ ನೋಡಿ ಅಲ್ಲಿ ತುಪ್ಪವೇ ಇಲ್ಲ ಅಂತ ಹೇಳುತ್ತಾರೆ. ಆದರೆ ಹಾಲನ್ನು ಕಾಸಿ ಹೆಪ್ಪು ಕೊಟ್ಟು ಮೊಸರಾಗಿ ನಂತರ ಕಡೆದು ಬೆಣ್ಣೆ ತೆಗೆದು ನಂತರ ಕಾಸಿ ತುಪ್ಪವನ್ನು ಮಾಡಿದಾಗ ಹೌದು ಅಂತ ಒಪ್ಪಬೇಕಾಗುತ್ತೆ. ಹಾಗೆಯೇ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ತಾನು ಹಾಲಿನೊಳಗೆ ತುಪ್ಪದಂತೆ ಬರೆದಿದ್ದಾನೆ. ಹಾಗಾದರೆ ಹಾಲಿನಿಂದ ತುಪ್ಪ ತೆಗೆಯಬೇಕಾದ ಹೇಗೆ ಕಡಿಯಬೇಕೋ ಮಥನ ಮಾಡಬೇಕೋ ಹಾಗೆ ಎಲ್ಲರೊಳಗೆ ಸೇರಿದ ಭಗವಂತನನ್ನ ಚಿಂತನೆ ಮಾಡಿ 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 ಅವನನ್ನ ಪಡೆಯುತ್ತಾರೆ ಬೆಣ್ಣೆಯಂತೆ ಜ್ಞಾನಿಗಳು. ಭಗವಂತ ತಾನು ಸೃಷ್ಟಿ ಮಾಡಿದಂಥ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಸತ್ವಗುಣವನ್ನ ಸುರಗಣರನ್ನ ಮೇಲಕ್ಕೆ ತರ್ತಾನೆ ಭಗವಂತ. ಯಾರಾದರೇ ತನ್ನ ಸೃಷ್ಟಿಗೆ ವಿರುದ್ಧರಾಗಿದ್ದಾರೆ, ರಜಸ್ತಮಸ್ಕಾನ್ ಪ್ರವಿಣೋತ್ಯುರುಶ್ರವಾಹ, ರಜೋಗುಣ ತಮೋಗುಣದವರನ್ನ ನಾಶಪಡಿಸ್ತಾನೆ ಭಗವಂತ. ಇದಕ್ಕೆ ಹಿಂದೆ ನಡೆದಂಥ ಇತಿಹಾಸವನ್ನ ಉದಾಹರಣೆ ಕೊಡ್ತಾ ಇದ್ದ. ಸುರರ್ಷಿಣ ಪ್ರೀತ್ಯ ಮಹಾಕೃತವು ರಾಜನ್ ವೃತ್ತತೆ ಜಾತಶಕ್ರವೇ. ರಾಜಸೂಯ ಯಾಗ ನಡೀತಾ ಇದೆ, ಅಂಥ ಕಾಲಕ್ಕೆ ಶ್ರೀಹರಿಗೆ ಅಗ್ರಪೂಜೆಯನ್ನ ಜ್ಞಾನಿಗಳೆಲ್ಲ ನಿರ್ಣಯ ಮಾಡಿದರು. ಭೀಷ್ಮಾಚಾರ್ಯರೇ ಮೊದಲಾದಂಥ ಜ್ಞಾನಿಗಳು ನಿರ್ಣಯ ಮಾಡಿದಾಗ ಅಡ್ಡಿ ಮಾಡಿದವನೇ ಶಿಶುಪಾಲ. ಅವನು 100 ತಪ್ಪುಗಳನ್ನ 100 ಸಲ ಭಗವಂತನ ಬೈದದ್ದಕ್ಕೆ ಅವನ ತಪ್ಪುಗಳು ಪೂರ್ತಿಯಾಗಿ ಪಾಪದ ಕೊಡ ತುಂಬಿದ ಕೂಡಲೇ ಚಕ್ರದಿಂದ ಕತ್ತರಿಸಿದಾಗ ತಲೆಯನ್ನ, ಅವನೊಳಗಿಂದ ಜ್ಯೋತಿ ಹೊರಟು ಭಗವಂತನ ಸನ್ನಿಧಾನ ಸೇರಿತು, ಸಾಯುಜ್ಯ ಮೋಕ್ಷ ಬಂತು. ಹೇಳ್ತಾ ಇದ್ದಾರೆ, ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ಎಲ್ಲರೂ ನೋಡ್ತಾ ಇರುವಂತೇನೆ ಸಾಯುಜ್ಯಂ ಚೇದಿ ಭೂಭುಜ, ಚೇದಿ ಭೂಪಾಲನಾಗಿರತಕ್ಕಂಥ ಶಿಶುಪಾಲನಿಗೆ ಸಾಯುಜ್ಯ ಮೋಕ್ಷ ಬರುವುದು ಎಲ್ಲರಿಗೆ ಎದುರಿಗೆ ಕಾಣುತ್ತಾ ಇದೆ. ಅದನ್ನು ನೋಡಿ ಧರ್ಮರಾಜ ಕೇಳ್ತಾ ಇದ್ದಾರೆ ಅಲ್ಲೇ ಇರತಕ್ಕಂಥ ನಾರದರನ್ನ, ಇದು ತುಂಬಾ ಅದ್ಭುತ ಆಗಿದೆ, ಇದು ಏಕಾಂತ ಭಕ್ತರಿಗೂ ದುರ್ಲಭ. ಯಾವುದು? ಭಗವಂತನ ಸಾಯುಜ್ಯ ಮೋಕ್ಷ, ಭಗವಂತನ ಅಂಗಾಂಗಗಳಲ್ಲಿ ಸೇರಿಕೊಂಡಿರೋದು. ಅಂತಹ ಕಾಲಕ್ಕೆ ಇವ ನೋಡಿದರೆ ಹುಟ್ಟಿದಾಗಲಿಂದ ಬೈತಾ ಇದ್ದ. ದಮಘೋಷನ ಮಗನಾಗಿರತಕ್ಕಂಥ ವೇನ, ಭಗವಂತನ ನಿಂದೆಯಿಂದ ವೇನ ತಮಸ್ಸಿಗೆ ಹೋದ. ದಮಘೋಷನ ಸುತನಾಗಿರತಕ್ಕಂಥ ಈ ಶಿಶುಪಾಲ ತೊದಲು ನುಡಿ ಬಂದಾಗಲಿಂದ ದೇವರನ್ನ ಬೈತಾ ಇದ್ದ. ಆ ದಂತವಕ್ರನೂ ಕೂಡ ದೇವರನ್ನ ಸದಾಕಾಲ ಬೈತಾ ಇರತಕ್ಕಂಥವರಿಗೆ ನಾಲಿಗೆಯ ಮೇಲೆ ಬಿಳಿ ಕುಷ್ಠು ಯಾಕೆ ಬರಲಿಲ್ಲ, ಅವರಿಗೆ ತಮಸ್ಸು ಯಾಕಾಗ್ಲಿಲ್ಲ? ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಈ ಜನ್ಮದಲ್ಲಿ ಪಾಪ ಮಾಡಿದರೆ ಅದು ಬರುವ ಜನ್ಮಕ್ಕೆ ಫಲ ಕೊಡುತ್ತೆ, ಆದರೆ ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ಈ ಜನ್ಮದಲ್ಲೇ ವಿಶೇಷ ಪುಣ್ಯ ಮಾಡಿದರು, ವಿಶೇಷ ಪಾಪ ಮಾಡಿದರು, ಅದರ ಫಲ ಈ ಜನ್ಮದಲ್ಲೇ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಭಗವಂತನನ್ನ ನಿಂದಾ ಮಾಡಿ ಮಾಡಿ ಭೀಕರವಾಗಿ ಬೈದಿರತಕ್ಕಂಥ ಈ ಶಿಶುಪಾಲ, ಅವನಿಗೆ ದುರ್ಗತಿ ಆಗಬೇಕಾಗಿದ್ದು ಸದ್ಗತಿ ಹೇಗಾಯಿತು ಅಂತ ಪ್ರಶ್ನೆ ಬಂದಾಗ, ಆವಾಗ ನಾರದರು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಶಿಶುಪಾಲ ದೇವರನ್ನ ಬೈತಾ ಇದ್ದ, ಆ ಬೈದದ್ದಕ್ಕೆ ದೇವರು ಸಿಟ್ಟಿನಿಂದ ಅವನು ತಲೆ ಕಡದದ್ದು. ಅಂದರೆ ಹೇಳ್ತಾ ಇದ್ದಾರೆ, ನಿಂದನಸ್ತವ ಸತ್ಕಾರ ನ್ಯಕ್ಕಾರಾರ್ಥಂ ಕಲೇಬರಂ ಪ್ರಧಾನ ಪರಯೋಹ ರಾಜನ್ ಅವಿವೇಕೇನ ಕಲ್ಪಿತಂ. ಹೇ ರಾಜ, ಧರ್ಮರಾಜ, ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗಿರುತ್ತೆ ಅಂದರೆ, ಈ ಶರೀರ ಮತ್ತು ಜೀವ ಅಂತ ಎರಡಿದೆಯಲ್ವಾ, ಇದರ ಮಧ್ಯೆ ಭೇದ ಅಂಬೋದು, ಅಂದ್ರೆ ಇದು ಬೇರೆ ಅದು ಬೇರೆ ಅಂಬೋದು ನಮ್ಮ ತಲೆಗೆ ಬಂದಿರಲ್ಲ. ಈ ಶರೀರವನ್ನು ನೋಡಿ ನಾನೇ ನಾನೇ ಅಂತ ಭಾವನೆ ಬರ್ತಾ ಇದೆಯಲ್ಲ, ಇದೇ ಎಲ್ಲ ತೊಂದರೆಗಳಿಗೆ ಕಾರಣ ಆಗ್ತಾ ಇದೆ. ಹಿಂಸಾ ತದಭಿಮಾನೇನ ದಂಡ ಪಾರುಷ್ಯಯೋರಪಿ, ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಈ ಶರೀರ ಇದೆ, ಇದನ್ನ ನಂದು ಅಥವಾ ನಾನು ಅಂತ ತಿಳ್ಕೊಂಡು ಇದರ ಮೇಲೆ ಅಭಿಮಾನ ಬಂದದ್ದರಿಂದ ಯಾರಾದರೂ ಈ ಶರೀರವನ್ನ ಕತ್ತರಿಸಿದರೆ ನನ್ನ ಕೊಂದರು, ಯಾರಾದರೂ ವಿಶೇಷವಾಗಿ ಸನ್ಮಾನ ಮಾಡಿದರೆ ನನಗೆ ಮಾಡಿದರು ಅಂತ ತಪ್ಪಾದ ಕಲ್ಪನೆ ಬರ್ತಾ ಇದೆ. ಈ ಶರೀರದಿಂದಾಗಿ ವಿಶೇಷವಾಗಿ ಜೀವರಾಶಿಗಳಿಗೆ ಮಾನ ಅಪಮಾನಗಳು ಬರ್ತಾ ಇವೆ. ಈಗ ಭಗವಂತನಿಗಿಂಥದ್ದಿಲ್ಲ, ಯಾಕೆ ಅಂದರೆ ಅವನಿಗೆ ಈ ಪಾಂಚಭೌತಿಕ ಶರೀರ, ಪಂಚಭೂತಗಳಿಂದ ತಯಾರಾದ ಶರೀರ ದೇವರಿಗಿಲ್ಲ. ಪರಸ್ಯೇದ ಮಕರ್ತುರ್ಹಿ ಹಿಂಸಾ ಕೇನಸ್ಯ ಕಲ್ಪ್ಯತೆ, ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜ್ಯಾತ್ ಕದಂಜನ್ಯಕ್ಷತೆ ಪೃಥಗ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ, ನಾವು ನಮ್ಮ ಸುತ್ತು ಇರತಕ್ಕಂಥ ಈ ಶರೀರದ ಮೇಲೆ ಅಭಿಮಾನ ಬೆಳೆಸಿಕೊಂಡಿದ್ದೇವೆ. ಅಭಿಮಾನ ಬೆಳೆಸಿಕೊಂಡಿದ್ದಕ್ಕೆ ನಮಗೆ ವಿಶೇಷವಾಗಿರತಕ್ಕಂತಹ ತೊಂದರೆಗಳು ಬರ್ತಾ ಇದೆ. ಈ ಅಂಟು ನಮಗೆ ಹೋಗಬೇಕಾದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಳಗಿರತಕ್ಕಂಥ ಭಗವಂತನಿಗೆ ಈ ಅಂಟು ಇಲ್ಲ ಅಂತ ಚಿಂತನೆ ಮಾಡಬೇಕು. ಭಗವಂತನನ್ನೇ ಚಿಂತನೆ ಮಾಡಬೇಕು, ದೇವರನ್ನೇ ಚಿಂತನೆ ಮಾಡತಾ ಮನಸ್ಸನ್ನ ದೇವರಲ್ಲೇ ಇಡಬೇಕು. ಕಥಂಚಿನ್ನೇಕ್ಷತೆಯ ಪೃಥಕ್, ಯಾವುದು ರೀತಿಯಲ್ಲೂ ಕೂಡ ಬೇರೆ ಕಡೆ ಹೋಗಬಾರದು, ಮನಸ್ಸು ಅವನಲ್ಲೇ ಇರಬೇಕು. ಅದು ವೈರದಿಂದಲೋ ನಿರ್ವೈರದಿಂದಲೋ ಭಯದಿಂದಲೋ ಸ್ನೇಹದಿಂದಲೋ ಕಾಮದಿಂದಲೋ ಯಾವುದಾದ್ರೂ ಒಂದು ನೆಪದಿಂದ ದೇವರಲ್ಲಿ ಮನಸ್ಸಿಟ್ಟು ನಂತರ ವಿಶೇಷವಾಗಿ ಭಗವಂತನ ಸನ್ನಿಧಾನ ಸೇರಬಹುದು. ಇಲ್ಲಿ ಹೇಳ್ತಾರೆ, ವೈರದಿಂದ ದೇವರನ್ನ ನೆನದಷ್ಟು ಪ್ರೀತಿಯಿಂದ ಆಗಲ್ಲ. ಅವಾಗ ನಾವು ವೈರ ಮಾಡೋಣ ಅಂತ ಹೋಗಬೇಡಿ, ಅದು ಬೇರೆಯವರ ಒಂದು ಆಪದ್ಧರ್ಮ ಆಗಿದೆ. ಇಲ್ಲಿ ಹೇಳ್ತಾ ಬರ್ತಾರೆ, ಕೀಟ ಪೇಶಸ್ಕೃತ ಋದ್ಧ ಕೊಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸರೂಪತಾಂ. ಈ ಚಿಕ್ಕ ಹುಳ ಅದನ್ನ ಚಿಟ್ಟೆ ರೆಕ್ಕೆ ಹುಳ, ಆ ಹುಳವನ್ನ ತಂದು ತನ್ನ ಜಾತಿಗೆ ಸಂಬಂಧಪಟ್ಟ ಹುಳವನ್ನು ತಂದು ಗೂಡಲ್ಲಿ ಇಡುತ್ತೆ. ಆ ಗೂಡಲ್ಲಿಟ್ಟಾಗ ಗೂಡಲ್ಲಿರತಕ್ಕಂಥ ಚಿಕ್ಕ ಹುಳಕ್ಕೆ ಎಲ್ಲ ಲೋಕವೆಲ್ಲ ಇದೇ ಆಗಿರುತ್ತೆ. ಇದನ್ನೇ ಚಿಂತನೆ ಮಾಡ್ತಾ ಬರುತ್ತೆ, ಕೊನೆಗೆ ಅದರಂತೆ ತಾನು ಆಗಿ ಅದರ ಜೊತೆಗೆ ಈ ಗೂಡನ್ನು ಸೀಳಿಕೊಂಡು ಹೋಗಿಬಿಡುತ್ತೆ. ಅದೇ ರೀತಿಯಲ್ಲಿ ಭಗವಂತನಲ್ಲಿ ಮನಸ್ಸು ಸದಾ ಇಟ್ಟಿರತಕ್ಕಂಥ ವ್ಯಕ್ತಿ ಈ ಗೂಡು ಲಿಂಗದೇಹ ಈ ಶರೀರ ಈ ಸಂಸಾರವೆಂಬ ಗೂಡನ್ನು ಸೀಳಿಕೊಂಡು ದೇವರ ಜೊತೆಗೇನೇ ತಾನು ಸಂತೋಷವಾಗಿ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಾಗಾದರೆ ದೇವರಲ್ಲೇ ಮನಸ್ಸಿಡಬೇಕಾದರೆ ಏನನ್ನ ನೆಪ ಮಾಡಿಕೊಂಡು ಇಡಬಹುದು? ಅದನ್ನು ಹೇಳ್ತಾರೆ, ಕಾಮದಿಂದಲೋ ಸ್ನೇಹದಿಂದಲೋ ಭಯದಿಂದಲೋ ದ್ವೇಷದಿಂದಲೋ ಅಥವಾ ಭಕ್ತಿಯಿಂದಲೋ ದೇವರಲ್ಲಿ ವಿಶೇಷವಾಗಿ ಮನಸ್ಸಿಟ್ಟು ಅನೇಕ ಜನ ಸದ್ಗತಿಯನ್ನು ಪಡೆದಿದ್ದಾರಯ್ಯ. ಗೋಪಿಕಾ ಸ್ತ್ರೀಯರು ಕಾಮದಿಂದ ಕಾಮ ನೆಪ ಮಾಡಿಕೊಂಡ ದೇವರಲ್ಲಿ ಮನಸ್ಸಿಡೋದರ ಮೂಲಕ, ಭಯದಿಂದ ಕಂಸ ದೇವರಲ್ಲೇ ಮನಸ್ಸಿಟ್ಟಿದ್ದ ಭಯದ ನಂತರ, ದ್ವೇಷದಿಂದ ಚೈತ್ಯಾದಿ ನೃಪರು ದೇವರಲ್ಲೇ ಮನಸ್ಸಿಟ್ರು. ಸಂಬಂಧಾತ ವೃಷ್ಣಯ, ವೃಷ್ಣಿಗಳೆಲ್ಲ ಇವತ್ತ ನಮ್ಮ ಅಪ್ಪ ದೊಡ್ಡಪ್ಪ ಅಂತ ಈ ರೀತಿ ಸಂಬಂಧವನ್ನು ಇಟ್ಟುಕೊಂಡು ದೇವರಲ್ಲೇ ಮನಸ್ಸಿಟ್ರು. ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ, ಸ್ನೇಹದಿಂದ ನೀವೆಲ್ಲ ಭಗವಂತನಲ್ಲಿ ಮನಸ್ಸಿಡ್ತೀರಾ, ನಾವೆಲ್ಲ ಕೇವಲ ಭಕ್ತಿಯಿಂದ ದೇವರಲ್ಲಿ ಮನಸ್ಸಿಡ್ತೇವೆ. ನೀನು ಹೇಳಿದಂತೆ ಧರ್ಮರಾಜ ವೇನ, ಅವನಿಗೆ ಯಾವ ರೀತಿಯಲ್ಲೂ ಭಗವಂತನಲ್ಲಿ ಪ್ರೀತಿ ಇದ್ದಿಲ್ಲ, ಆದ್ದರಿಂದ ಅವನು ತಮಸ್ಸಿಗೆ ಹೋದ. ಇವರು ಹೀಗಲ್ಲ, ಶಿಶುಪಾಲ ದಂತವಕ್ರರು ವಿಶೇಷವಾಗಿ ವಿಷ್ಣು ಪಾರ್ಷದರಯ್ಯ ಶಾಪದಿಂದ ಕೆಳಗೆ ಬಿದ್ದಿದ್ದಾರೆ. ಅವಾಗ ಧರ್ಮರಾಜ ಕೇಳ್ತಾ ಇದ್ದಾರೆ, ಕೀದೃಶಃ ಕಶ್ಯವ ಶಾಪ ಹರಿದಾಸಾಭಿಮರ್ಷಣ ಅಶ್ರದ್ಧೇಯಿವ ಭಾತಿ ಹರೇರೇ ಕಾಂತಿನಾಂ ಭವ ದೇಹೇಂದ್ರಿಯಾಸುಹೀನಾನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧ ಮೇತದ ಅಖ್ಯಾತುಮರ್ಹಸಿ. ಅಲ್ಲ, ದೇವರ ಏಕಾಂತ ಭಕ್ತರವರು, ವೈಕುಂಠದಲ್ಲಿರುವಂಥವರು, ಅಂಥವರಿಗೆ ಶಾಪ ಹೇಗೆ? ಅವರಿಗೆ ತಿರುಗಾ ಸಂಸಾರ ಬಂತಲ್ಲ, ಅದು ಹೇಗೆ ಸಾಧ್ಯ? ಯಾಕೆ ವೈಕುಂಠಪುರದಲ್ಲಿರತಕ್ಕಂಥ ಆ ವಾಸಿಗಳಾದವರಿಗೆ ದೇಹ ಇಂದ್ರಿಯ ಅಸುಹೀನಾನ, ಈ ಶರೀರ, ಈ ಇಂದ್ರಿಯಗಳು, ಈ ಒಂದು ವಿಶೇಷವಾಗಿರತಕ್ಕಂಥ ಮನಸ್ಸು ಯಾವುದೂ ಇಲ್ಲದೆ ಇರತಕ್ಕಂಥವರು, ಇಂಥವರಿಗೆ ದೇಹದ ಸಂಬಂಧ ಹೇಗೆ ಬಂತು? ಅಲ್ಲಿ ಶಬ್ದ ಚೆನ್ನಾಗಿದೆ, ದೇಹ ಸಂಬಂಧ ಸಂಬಂಧ ಮೇತದ ಅಖ್ಯಾತುಮರ್ಹಸಿ. ಅಂದರೆ ನಮಗೆ ದೇಹಗಳ ಸಂಬಂಧ ಬರಬೇಕಾದರೆ ನಮಗಿನ್ನೊಂದು ದೇಹದ ಸಂಬಂಧ ಇರಬೇಕು. ಯಾವುದು? ಲಿಂಗ ದೇಹದ ಸಂಬಂಧ. ನಮಗೆ ಲಿಂಗ ದೇಹದ ಸಂಬಂಧ ಇದ್ದರೆ ಅನೇಕ ಜನ್ಮಗಳ ಸಂಬಂಧ ನಮಗಾಗುತ್ತೆ. ಲಿಂಗ ದೇಹದ ಸಂಬಂಧವೇ ಕಳ್ಕೊಂಡಿರತಕ್ಕಂಥ ವೈಕುಂಠ ಲೋಕದಲ್ಲಿರುವವರು ಎಲ್ಲ ಲಿಂಗ ದೇಹ ಕಳ್ಕೊಂಡಿರ್ತಾರೆ, ಅಂಥವರಿಗೆ ತಿರಗಾ ದೇಹ, ಇನ್ನೊಂದು ದೇಹ ಹೇಗ್ ಬಂತು? ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಅಯ್ಯ, ವೈಕುಂಠ ಲೋಕದಲ್ಲಿ ಎರಡು ಭಾಗ, ಒಂದು ಮುಕ್ತ ಸ್ಥಾನ, ಎರಡನೆಯದು ಅಮುಕ್ತ ಸ್ಥಾನ ಅಂತ. ಮುಕ್ತ ಸ್ಥಾನದಲ್ಲಿ ಎಲ್ಲರೂ ಲಿಂಗದೇಹ ಕಳಕೊಂಡವರೇ ಇರ್ತಾರೆ, ಅಮುಕ್ತ ಸ್ಥಾನದಲ್ಲಿ ಲಿಂಗದೇಹ ಸಹಿತರಾದವರಿರ್ತಾರೆ. ಆದ ಕಾರಣ ಇನ್ನ ಲಿಂಗದೇಹದ ಸಂಪರ್ಕ ಇರುವುದರಿಂದ, ಪ್ರಾರಬ್ಧ ಕರ್ಮ ಇರುವುದರಿಂದ ಅವರಿಗೆ ತಿರಗಾ ಭೂಮಿಯ ಮೇಲೆ ಹುಟ್ಟುವಂತ ಪ್ರಾರಬ್ಧ ಕೂತಿರುತ್ತೆ. ಆದ ಕಾರಣ ಅವರೆಲ್ಲ ಈ ರೀತಿ ಹುಟ್ಟಿ ಬಂದಿದ್ದಾರೆ. ಅವಾಗ ಹೇಳ್ತಾರೆ ನಾರದರು, ಇವರಿಗೆ ಶಾಪ ಬಂದ ಕ್ರಮ ಹೇಗೆ? ಒಂದು ಸಲ ಬ್ರಹ್ಮದೇವರ ಮಾನಸ ಪುತ್ರರಾಗಿರತಕ್ಕಂಥ ಸನಕ ಸನಂದನಾದಿಗಳು ಯದೃಚ್ಛಯ ವಿಷ್ಣೋಹ ಲೋಕಂ ಜಗ್ಮೋಹ ಚರಂತಹ ಭುವನತ್ರಯಂ, ಮೂರು ಲೋಕಗಳನ್ನು ತಿರುಗಾಡತಾ ಭಗವಂತನ ಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ನೋಡಿದರು. ಅವರು ಹೇಗಿದ್ದಾರೆ? ಪಂಚಷಡ್ಢಾಯ ನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸಸಃ ಶಿಶೂನ್ ಮತ್ವಾ ದ್ವಾಸ್ಥೌತಾನ್ ಪ್ರತ್ಯಷೇಧತಾಂ. ಐದಾರು ವರ್ಷದ ಹುಡುಗರಂತೆ ಇದ್ದಾರೆ, ಆದರೆ ತುಂಬಾ ಹಳಬರಾಗಿರತಕ್ಕಂಥ ಮೊದಲು ಹುಟ್ಟಿದಂಥ ದೈತ್ಯರಿಗಿಂತ ಮೊದಲು ಹುಟ್ಟಿದವರು ದಿಗಂಬರರಾಗಿದ್ದಾರೆ, ಚಿಕ್ಕ ಮಕ್ಕಳಂತೆ ಇದ್ದಾರೆ. ನೋಡಿ, ಅಯ್ಯೋ ಈ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರಲ್ಲ, ಬರಬಾರದು ಅಂತ ತಡೀತಾ ಇದ್ದಾರೆ. ಅವಾಗ ಅವರನ್ನು ನೋಡಿ ಶಾಪ ಕೊಡ್ತಾ ಇದ್ದಾರೆ ಸನಕ ಸನಂದನಾದಿಗಳು. ಭಗವಂತನ ಪಾದ ಮೂಲ ವೈಕುಂಠ, ಅಲ್ಲಿ ಈ ರಜೋಗುಣ ತಮೋಗುಣಗಳಿಗೆ ಆಸ್ಪದವಿಲ್ಲ, ನೀವ್ಯಾಕೆ ಇಲ್ಲಿದ್ದೀರಿ, ಹೊರಡಿ ಅಂತ ಶಾಪವನ್ನು ಕೊಡ್ತಾ ಇದ್ದಾರೆ. ಮೂರು ಜನ್ಮಗಳಲ್ಲಿ ಹರಿದ್ವೇಷವನ್ನು ಮಾಡಿ ತಿರುಗಿ ಬನ್ನಿ. ಇಂಥ ಹರಿಭಕ್ತರಿಗೂ ಶಾಪಾದಿಗಳು ಬಂದಾಗ ಹರಿಯನ್ನು ದ್ವೇಷ ಮಾಡುವ ಜನ್ಮವೇ ಬಂದು ಬಿಡುತ್ತೆ. ಇಲ್ಲಿ ಮತ್ತು ಪ್ರಶ್ನೆ, ಮಹಾನುಭಾವರಾಗಿರತಕ್ಕಂತಹ ಸನಕಸನಂದನಾದಿಗಳು ಸಿಟ್ಟನ್ನು ಗೆದ್ದವರು ಅಂತವರಿಗೆ ಶಾಸ್ತ್ರ ಪ್ರಸಿದ್ಧಿ ಇದೆಯಲ್ವಾ? ವೇದಗಳು ಹೇಳ್ತಾ ಇವೆ, ಪುರಾಣಗಳು ಹೇಳ್ತಾ ಇವೆ. ವಶಿಷ್ಠರು ವಿಶೇಷವಾಗಿರತಕ್ಕಂಥ ವೇದಗಳು ಶಾಸ್ತ್ರ ಎಲ್ಲವೂ ಹೇಳತಕ್ಕಂಥ ವಿಚಾರ ಏನು ಅಂದರೆ, ಸನಕಸನಂದನಾದಿಗಳು ಸಿಟ್ಟಿಲ್ಲದವರು. ಸಿಟ್ಟಿಲ್ಲದಂಥ ಅವರು ಸಿಟ್ಟಿನಿಂದ ಶಾಪ ಹೇಗೆ ಕೊಟ್ಟರು? ಅವಾಗ ಹೇಳ್ತಾರೆ, ಅವರು ಸಿಟ್ಟಿನ ಬಂದಂತೆ ನಟನ ಮಾಡಿ ಶಾಪ ಕೊಟ್ಟದ್ದು. ಅವರು ನೋಡುತ್ತಾರೆ, ಸನಕಸನಂದನಾದಿಗಳ ಪರಿಚಯ ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂಥ ಜಯವಿಜಯಾದಿಗಳಿಗೆ ಮೊದಲಿಂದ ಇದ್ದೇ ಇದೆ, ಅದಿಲ್ಲದೆ ಹೋಗಲಿಲ್ಲ. ಅಲ್ಲಿ ಏನಾದರೂ ವಿಶೇಷವಾಗಿರತಕ್ಕಂಥ ಸನಕಸನಂದನಾದಿಗಳಿಗೆ ಅವರು ಯಾರು ಅಂದರೆ ದೇವತೆಗಳಿಗಿಂತ ಮೊದಲು ಹುಟ್ಟಿದವರಾದ್ದರಿಂದ ದೇವತೆಗಳಲ್ಲಿ ಒಬ್ಬರಾಗಿರತಕ್ಕಂಥ ಜಯವಿಜಯಾದಿಗಳಿಗೆ ಅಪರೋಕ್ಷ ಜ್ಞಾನ ಇರೋದರಿಂದ ಸನಕಸನಂದನಾದಿಗಳು ಯಾರು ಅಂತ ಗೊತ್ತಾಗಬೇಕಲ್ವ? ಹೇಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳ್ತಾರೆ, ಅದನ್ನೇ ಸನಕಸನಂದನಾದಿಗಳು ನೋಡುತ್ತಾ ಇದ್ದಾರೆ. ನಾವು ಪ್ರತಿ ಸಲ ಬಂದಾಗ ತಲೆಬಾಗಿ ನಮಸ್ಕಾರ ಮಾಡಿ ಒಳಗೆ ಬಿಡತಕ್ಕಂಥ ಇವರೇ ಈ ಸಲ ಬಂದಾಗ ನಮ್ಮನ್ನು ನೋಡಿ ಚಿಕ್ಕ ಹುಡುಗರು ಅಂತ ತಡೆಯುತ್ತಾ ಇದ್ದಾರೆ. ಅಂದರೆ ಏನೋ ವ್ಯತ್ಯಾಸ ಆಗಿದೆ ಅಂತ ನೋಡುತ್ತಾರೆ. ಅವರೊಳಗೆ ಅಸುರಾವೇಶ ಆಗಿದೆ. ಆದ್ದರಿಂದಲೇ ಜ್ಞಾನಿಗಳಾದವರನ್ನು ಚಿಕ್ಕ ಹುಡುಗರು ಅಂತ ತಿಳಿದದ್ದು. ಅದಕ್ಕೆ ಅವರು ನೋಡುತ್ತಾ ಇದ್ದಾರೆ, ಇವರೊಳಗೆ ಅಸುರಾವೇಶ ಬರಲಿಕ್ಕೆ ಕಾರಣ ಯಾವುದು? ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಏನು ಮಾಡಿದರೆ ಹೋಗುತ್ತೆ? ಉಪಮರ್ದನ ಅಂದರೆ ಹೇಗೆ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಭಗವಂತನ ವಿಶೇಷವಾಗಿರತಕ್ಕಂಥ ನೆನಪೇ ಇದನ್ನು ಕತ್ತರಿಸಿಬಿಡುತ್ತೆ, ಪ್ರಾರಬ್ಧ ಕರ್ಮವನ್ನು. ಅವರು ಪುನಃ ನೋಡಿದರು, ದೇವರ ವಿಶೇಷವಾದ ನೆನಪು ದ್ವೇಷದಿಂದ ಬಂದಷ್ಟು ಪ್ರೀತಿಯಿಂದ ಬರಲ್ಲ. ಇದು ಸಾಮಾನ್ಯವಾಗಿ ಯಾರನ್ನಾದರೂ ಪ್ರೀತಿಯಿಂದ ನೆನೆಯಬೇಕಾದ್ರೆ ಒಂದು ಗಂಟೆ ನೆನೆಯುತ್ತೀವಿ, ಒಂದು ಎರಡು ಗಂಟತ್ತು ನೆನೆದರೂ ಸಾಕಾಗ್ಬಿಡುತ್ತೆ ನಮಗೆ. ಅಂತಹದ್ದು ಅದೇ ವ್ಯಕ್ತಿ ಯಾರಾದರೂ ನಮಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿ ಹೋಗಿಬಿಟ್ರೆ ಅವನ್ನ ನೆನೆಯದೇ ಇರುತ್ತ? ಹೋಗಿ ನೋಡಿ ವಿಶೇಷವಾಗಿ ಬೈತಾ ಇರುತ್ತೆ. ಯಾಕೆ? ದ್ವೇಷದಿಂದ ಬರುವಷ್ಟು ನೆನಪು ಪ್ರೀತಿಯಿಂದ ಬರಲ್ಲ. ಆದ ಕಾರಣ ಇವರು ಶಾಪ ಕೊಡ್ತಾ ಇದ್ದಾರೆ. ನೀವು ದೈತ್ಯರ ಸಂಪರ್ಕದಿಂದ ಹುಟ್ಟಿ ದೈತ್ಯ ಕುಲದಲ್ಲಿ ಒಂದೇ ಶರೀರದಲ್ಲಿ ದೈತ್ಯರು ನೀವು ಇರುವಂತಾಗಲಿ ಎಂಬ ಶಾಪ. ಯಾಕಂದ್ರೆ ನೀವು ದೈತ್ಯರಾಗಿ ಅಂತ ಶಾಪ ಕೊಟ್ಟರು ಅಂದರೆ ಇಲ್ಲ, ಇವರು ದೈತ್ಯರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವರೂಪದಿಂದ ಸಜ್ಜೀವಿ ಆದವ ದೈತ್ಯನಾಗಿ ಪರಿವರ್ತನಾಗಲಿಕ್ಕೆ, ಸ್ವರೂಪ ಎಲ್ಲ ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ವಿಶೇಷವಾಗಿರತಕ್ಕಂಥ ದ್ವೇಷವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಒಳಗಿರತಕ್ಕಂಥ ದೈತ್ಯರು ಅವರ ಸಂಪರ್ಕದಿಂದ ಒಳಗಿರತಕ್ಕಂಥ ಜಯವಿಜಯರು ಕೂಡ ದ್ವೇಷವನ್ನು ಮಾಡಲಿಕ್ಕೆ ಶುರು ಮಾಡಿದರು. ದ್ವೇಷವನ್ನು ಶುರು ಮಾಡಿದರು ಕೂಡ ಅಂದರೆ ಅವರು ಶಾಪ ಕೊಡ್ತಾ ಇದ್ದಾರೆ. ಸನಕಸನಂದನಾದಿಗಳು ಮಾಡಿದ್ದೇನು? ನೀವು ದ್ವೇಷದಿಂದ ಭಗವಂತನನ್ನ ವಿಶೇಷವಾಗಿ ನೆನೆದು ನಿಮ್ಮ ಪ್ರಾರಬ್ಧ ಕರ್ಮವನ್ನ ಕಳೆದುಕೊಂಡು ಬನ್ನಿ ಅಂತ, ಅದಕ್ಕಾಗಿ ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ದು. ಅದರಿಂದ ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ದು ಒಳ್ಳೆದಕ್ಕೆ ಹೊರತು ಕೆಟ್ಟದಕ್ಕಲ್ಲ. ಇಡೀ ಭಾಗವತದಲ್ಲಿ ಇಲ್ಲಿ ನೋಡಿದರು ಜ್ಞಾನಿಗಳಾದವರು ಕೊಟ್ಟ ಶಾಪ ಆಯಾ ವ್ಯಕ್ತಿಗಳಿಗೆ ಅನುಗ್ರಹಕ್ಕೆ ಕಾರಣ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಅವರಿಂದ ವಿಶೇಷವಾಗಿ ಶಪ್ತರಾಗಿರತಕ್ಕಂಥ ಶಾಪಕ್ಕೆ ಒಳಗಾಗಿರತಕ್ಕಂಥ ಅವರು ಇಲ್ಲಿ ಬಂದು ಬಿದ್ದಿದ್ದಾರಯ್ಯ. ಅವರೇ ದಿತಿದೇವಿಯ ಮಕ್ಕಳಾಗಿ ಬಂದರು, ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ. ಅದರಲ್ಲಿ ಹಿರಣ್ಯಕಶಿಪು ಜ್ಯೇಷ್ಠ ದೊಡ್ಡವ, ಹಿರಣ್ಯಾಕ್ಷ ಅವನ ತಮ್ಮ. ಹಿರಣ್ಯಕಶಿಪು ಅವನನ್ನು ಶ್ರೀಹರಿಯೇ ಸಿಂಹರೂಪ ವಿಶೇಷವಾಗಿರತಕ್ಕಂಥ ಹಿರಣ್ಯಕಶಿಪನ್ನ ಭಗವಂತ ಸಿಂಹರೂಪದಿಂದ ಸಂಹಾರ ಮಾಡಿದ್ದು, ಹಿರಣ್ಯಾಕ್ಷನನ್ನ ಭೂಮಿಯ ಉದ್ಧಾರ ಮಾಡಲಿಕ್ಕೆ ಬಂದಾಗ ವರಾಹರವು ಭಗವಂತ ಇವನ ಅಡ್ಡಿ ಮಾಡಿದ್ದಕ್ಕೆ ಇವನು ಸಂಹಾರ ಮಾಡಿದ್ದು ಅದರಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಪುತ್ರಂ ಪ್ರಹ್ಲಾದಂ ಭಗವತ್ ಪ್ರಿಯಂ ಜಿಗಾಂಸುಹು ಅಕರ್ವನ್ ನಾನಾ ಯಾತನ ಮೃತ್ಯು ಹೇತವೆ. ಶ್ರೀಹರಿಯ ಪ್ರಿಯನಾಗಿರತಕ್ಕಂಥ ಪ್ರಹ್ಲಾದರಾಜರನ್ನ ಕೊಲ್ಲಬೇಕು ಅಂತ ನಾನಾ ಯಾತನೆಗಳು ಕೊಟ್ಟರು ಸಾವು ಬರಲಿ ಅಂತ. ತಂ ಸರ್ವಭೂತಾತ್ಮಭೂತಂ ಪ್ರಶಾಂತಂ ಸವದರ್ಶನಂ ಭಗವತ್ ತೇಜಸಾಸ್ಪೃಷ್ಟಂ ನಾಶಕ್ನೋ ಧ್ವಂತಮುದ್ಯಮೈಃ. ಎಷ್ಟೇ ವಿಶೇಷವಾಗಿರತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರೇ ನಂತರ ವಿಶೇಷವಾಗಿರತಕ್ಕಂಥ ರಾವಣಾಸುರ ಕುಂಭಕರ್ಣ ಅಂತ ಬಂದರು, ಅವರೇ ಇವಾಗ ವಿಶೇಷವಾಗಿ ಆ ಹಿಂದಿನ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಅವರೇ ಇಲ್ಲಿ ವಿಶೇಷವಾಗಿರತಕ್ಕಂಥ ಶಿಶುಪಾಲ ದಂತವಕ್ರರಾಗಿ ಬಂದಿದ್ದಾರಯ್ಯ ಅಂತ ಹೇಳ್ತಾರೆ. ಕೃಷ್ಣಚಕ್ರ ಹತಾಂಹಸೌ ಶಾಪ ನಿರ್ಮುಕ್ತವು ಭಗವಂತನ ಅಂದರೆ ಆ ಚಕ್ರ ಸ್ಪರ್ಶದಿಂದ ಎಲ್ಲ ಪಾಪಗಳು ನಾಶ ಆಗಿದೆ. ಅವರು ವಿಶೇಷವಾಗಿ ಸದ್ಗತಿಗೆ ಹೊರಟಿದ್ದಾರಯ್ಯ. ಆದ್ದರಿಂದ ಭಗವಂತನಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡುವುದರಿಂದ ನಮ್ಮ ಸಂಸಾರ ದೂರವಾಗಿ ನಾವು ಉದ್ಧಾರ ಆಗೋದು ಸತ್ಯವಾದ ಮಾತು ಎಂಬುದನ್ನು ತಿಳಿಸಿಕೊಟ್ಟಾಗ ಧರ್ಮರಾಜರು ಸಂತೋಷವಾಯಿತು. ನಂತರ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ ಧರ್ಮರಾಜರು. ವಿದ್ವೇಷೋ ದೈತೇ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿ ಮೇ ಭಗವನ್ ಏನ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ. ಪ್ರಹ್ಲಾದ ವಿಶೇಷವಾಗಿರತಕ್ಕಂಥ ಪ್ರಹ್ಲಾದರಾದರು ಭಗವಂತನ ಭಕ್ತರು ಬಿಂಬೋಪಾಸಕರು ಅಂಥ ದೈತೇ ಪುತ್ರೇ ಯಾವಾಗೂ ದಯೆಗೆ ಪಾತ್ರರಾದವರು ದಯಾಪೂರ್ಣರೂ ಆಗಿದ್ದಾರೆ ಪ್ರಹ್ಲಾದರಾದರು. ಅಂಥ ಪ್ರಹ್ಲಾದರಾದರಲ್ಲಿ ದೈತೇ ಯಾವಾಗೂ ವಿನಯಶೀಲಿಗಳಾಗಿ ತಂದೆಗೆ ವಶರಾಗಿದ್ದಾರೆ ಅಂಥ ಪ್ರಹ್ಲಾದರಾದರಲ್ಲಿ ಕೊಲ್ಲಬೇಕು ಅಂತ ಅಪ್ಪನಿಗೆ ಮನಸ್ಸು ಹೇಗೆ ಬಂತು? ದೊಡ್ಡ ಪ್ರಶ್ನೆ ಇದು. ಏನು ಪ್ರಶ್ನೆ ಅಂದರೆ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ ಅಂತ. ಅಚ್ಯುತಾತ್ಮರು ಅಂದ್ರೆ ಬಿಂಬೋಪಾಸಕರು. ಬಿಂಬೋಪಾಸಕರು ಭಗವಂತನ ಉಪಾಸನೆ ಮಾಡುವಾಗ ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಚಿಂತನೆ ಮಾಡುತ್ತಾರೆ. ಆ ಚಿಂತನೆ ಮಾಡಿದ್ದಕ್ಕೆ ಅವ್ರಿಗೇನಾಗುತ್ತೆ ಅಂದರೆ ಇಡೀ ಜಗತ್ತೆಲ್ಲ ವಶ ಆಗುತ್ತೆ. ಇವರಿಗೆ ಜಗತ್ತು ವಶ ಆಗೋದು ಬೇಡ ಪ್ರಹ್ಲಾದರಾಜರಿಗೆ. ಸ್ವಯಂ ತಂದೆಯೇ ತೊಂದರೆ ಕೊಟ್ಟನಲ್ಲ, ಹಾಗಾದರೆ ಇವರು ಉಪಾಸನ ಬಿಂಬೋಪಾಸನ ಮಾಡಿದ್ರೋ ಇಲ್ಲೋ ಮಾಡಿದ್ರು ಅಂತ ಭಾಗವತ ಹೇಳ್ತಾ ಇದಲ್ವಾ ಅಂದರೆ ಹೇಳ್ತಾ ಇದ್ದಾರೆ. ಹಾಗಲ್ಲ, ಪ್ರಹ್ಲಾದರಾದರೂ ಭಗವಂತನ ಉಪಾಸನೆಯನ್ನು ಮಾಡಿದರು. ಆ ಮಾಡಿದ್ದಕ್ಕೆ ಫಲ ಏನು ಅಂದರೆ ದ್ವೇಷಿಗಳಾರು ಇರಲ್ಲ ಎಂಬುದು ಫಲ ಸತ್ಯ. ಯಾರು ಸಜ್ಜನರಾದವರು ಯಾರು ದ್ವೇಷಿಗಳಾದವರು ಇರಲ್ಲ. ಈ ಹಿರಣ್ಯಕಶಿಪಿನಲ್ಲಿ ದೈತ್ಯನೂ ಇದ್ದದ್ದರಿಂದ ಅವನು ದ್ವೇಷ ಮಾಡುವುದಾಯಿತು ಪ್ರಹ್ಲಾದರಾಜರನ್ನ ಅಂತ ವಿಶೇಷವಾಗಿರತಕ್ಕಂಥ ಆ ಒಂದು ಉತ್ತರವನ್ನು ಕೊಟ್ಟು, ಇನ್ನ ಭಗವಂತನ ಉಪಾಸನೆ ಮಾಡತಕ್ಕಂಥ ಅವರಿಗೆ ಆ ಭಗವಂತನ ಉಪಾಸನೆ ಎರಡು ರೀತಿ. ಏನು? ಒಂದು ಭಗವಂತನಲ್ಲಿ ಪ್ರೀತಿ, ಭಗವದ್ವೇಷಿಗಳಲ್ಲಿ ದ್ವೇಷ. ಭಗವದ್ವೇಷಿಗಳಲ್ಲಿ ದ್ವೇಷ ಇವರು ಮಾಡುವುದರಿಂದ ಭಗವದ್ವೇಷಿಗಳಿಗೆ ಇವರಲ್ಲಿ ದ್ವೇಷವೂ ಬರುತ್ತೆ. ಅದು ಸಹಜವಾಗಿ ಬಿಂಬೋಪಾಸನೆಯ ವಿಶೇಷ ಫಲ ಆಗಿದೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ನಾರದರು ಮುಂದಿನ ಕಥಾಭಾಗಕ್ಕೆ ಹೆಜ್ಜೆ ಹಾಕ್ತಾ ಹಿರಣ್ಯಕ್ಷನನ್ನ ವರಾಹರು ಭಗವಂತ ಸಂಹಾರ ಮಾಡಿದಾಗ ಹಿರಣ್ಯಕಶಿಪು ತುಂಬಾ ದುಃಖ ಪಡ್ತಾ ಇದ್ದಾನೆ. ತಾಯಿಯಾಗಿರತಕ್ಕಂಥ ತಿಥಿದೇವಿ ತಮ್ಮನ ಹೆಂಡತಿ ಋಷಭಾನು ಅವರ ಮಕ್ಕಳನ್ನ ಸಮಾಧಾನ ಮಾಡಲಿಕ್ಕೆ ಹೊರಡತಾ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ. ಸಿಟ್ಟಿನಿಂದ ಕರೆದು ಅವರಿಗೆಲ್ಲ ಆದೇಶಗಳನ್ನು ಕೊಡ್ತಾ ಇದ್ದಾನೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮಿಕ್ಕದ್ದನ್ನು ನಾಳೆ ನೋಡೋಣ. ನಾಳೆಯಿಂದ ಅಂದರೆ ಇವತ್ತಿನಿಂದ ಒಂದು ವಾರದ ಪರ್ಯಂತ ಭಾಗವತ ಇರುತ್ತೆ. ಇವತ್ತು 5-6 ಆಯಿತು. ನಾಳೆಯಿಂದ ಸ್ವಲ್ಪ ಈ ಒಂದು ಕಾರ್ಯಕ್ರಮಗಳಿರೋದರಿಂದ ಹರಿಕಥಾಮೃತಸಾರ 5-6 ಗಂಟೆವರೆಗೂ ಇರುತ್ತೆ. ಭಾಗವತ 6-7 ಗಂಟೆವರೆಗಿರುತ್ತೆ. ಈ ಎರಡು ಭಾಗವತ ಮುಗಿಯೋ ಪರ್ಯಂತ ಹೀಗಾಗುತ್ತೆ. ನಂತರ ಮತ್ತು ಮಾಮೂಲಾಗಿ ಎಲ್ಲ ವ್ಯವಸ್ಥೆ ಆಗುತ್ತೆ. ಶ್ರೀಕೃಷ್ಣ.